ಶುರುವಾಗಿದ್ದಲ್ಲಿ.
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವಾನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುತ್ತಾಬ್ಧಯೇ ನಮಃ. ಗುರುಮಖಿಲ ಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಧನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾರ್ಚಿತಾನಂತರೀಲಾಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾಗುರುನ್ ನಮ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿಣಃ ಇಷ್ಟತಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾಜರಾಜಪದದ್ವಂದ್ವಾ ವಾರಿಜಾಸಕ್ತಮಾನಸಾನ್ ವಿಶ್ವಪ್ರಿಯಗುರುನ್ ವಂದೇ ಮಂದೋಹಂ ಧೀವಿಶುದ್ಧಯೇ. ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾ ಭವಂತೇವ ಶಬ್ದೋ ಬಿಂಬಸನ್ನಿಧೌ ಚಿಂತಾಮಣಿಂ ಸುಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಲಜೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗದೀತಲವಿಖ್ಯಾತಂ ಜಗನ್ನಾಥ ಗುರುಂ ಭಜೇ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಅಪನಿತು ಕೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಪುರುಷ ರೂಪತ್ರಯ ಪುರಾತನ ಪುರುಷ ಪುರುಷೋತ್ತಮ ಕ್ಷರಾಕ್ಷರ ಪುರುಷ ಪೂಜಿತ ಪಾದ ಪೂರ್ಣಾನಂದ ಜ್ಞಾನಮಯ ಪುರುಷ ಸುಪ್ತ ಸುಮೇಯ ತತ್ತತ್ ಪುರುಷ ಹೃತ್ಪುಷ್ಕರ ನಿರಯ ಮಹಾಪುರುಷ ದಾಂಡಾಂತರ ದಿವಹಿರದಿ ವ್ಯಾಪ್ತ ನಿರ್ಲಿಪ್ತ. ನಿನ್ನೆ ನೋಡಿದ್ದನ್ನೇ ಇನ್ನೊಮ್ಮೆ ಮತ್ತು ವಿಸ್ತಾರವಾಗಿ ನೋಡಿದರೆ ದೇವರ ಮೂರು ರೂಪಗಳ ವಿಸ್ತಾರವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಪುರುಷ ರೂಪತ್ರಯ ಪುರುಷ ಅಂತ ಭಗವಂತನಿಗೆ ಯಾಕೆ ಹೆಸರು ಅಂದರೆ ದೇವರ ಪ್ರತಿಯೊಂದು ರೂಪವು ಪುರುಷ ರೂಪವೇ. ಅದರಲ್ಲಿ ಮೊದಲನೆಯದು ಪುರುಷ ರೂಪ ಅಂದ್ರೆ ಯಾವುದು ಅಂತ ಹೇಳಿದರೆ ಭಗವಂತ ನಾರಾಯಣ ರೂಪಿಯಾಗಿ ಪ್ರಳಯ ಕಾಲದಲ್ಲಿದ್ದವ ತನ್ನ ರೂಪದಿಂದಲೇನೆ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ರೂಪಗಳನ್ನು ಹೊರತೆಗೆದ. ಹಾಗೆ ಬ್ರಹ್ಮಾಂಡ ಸೃಷ್ಟಿ ಮಾಡಲಿಕ್ಕೆ ತತ್ವಾಭಿಮಾನಿಗಳನ್ನ ತತ್ವಗಳನ್ನ ಹೊರತೆಗೆದ. ತತ್ವಾಭಿಮಾನಿಗಳಿಗೆ ವಿಶೇಷವಾಗಿ ಹೇಳಿದ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಕಟ್ಟಿ ಅಂತ ಹೇಳಿದ. ಹೇಳಿದಾಗ ದೇವತೆಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಸ್ವಾಮಿ ನಮಗೆ ಶಕ್ತಿ ಇಲ್ಲ, ನತಾಸ್ಮತೆ ದೇವ ಪದಾರದಿಂದ ಸ್ವಾಮಿ ನಿನ್ನ ಪದಾರದಿಂದ ನಮಸ್ಕಾರ ಮಾಡ್ತಾ ಇದ್ದೇವೆ, ನೀನೇ ನಮ್ಮೊಳಗೆ ನಿಂತು ಮಾಡಿಸಬೇಕು, ನಮಗೆ ತಾಕತ್ತಿಲ್ಲ ಅಂದಾಗ ಭಗವಂತ ವಾಸುದೇವ ನಾಮಕ ಭಗವಂತನಿಂದ ಮಾಯಾದೇವಿಯಲ್ಲಿ ತಾನೇ ಪ್ರಾದುರ್ಭೂತನಾದ ಪುರುಷ ನಾಮಕನಾಗಿ ಆ ಪುರುಷ ನಾಮಕ ಭಗವದ್ ರೂಪ ಎಲ್ಲಾ ತತ್ವಗಳಲ್ಲೂ ಅನೇಕ ರೂಪಗಳಿಂದ ಪ್ರವೇಶ ಮಾಡಿ ತತ್ವಾಭಿಮಾನಿಗಳಲ್ಲೂ ಅನೇಕ ರೂಪಗಳಿಂದ ಪ್ರವೇಶ ಮಾಡಿ ಅವರ ಮೂಲಕ ಬ್ರಹ್ಮಾಂಡವನ್ನ ಅವರಲ್ಲಿ ಜ್ಞಾನ ಇಚ್ಛಾ ಕ್ರಿಯೆ ಮೂರನ್ನು ಉದ್ಬೋಧನೆ ಮಾಡಿ ಅವರ ಮೂಲಕ ಬ್ರಹ್ಮಾಂಡವನ್ನ ಕಟ್ಟಿಸಿದ್ದು ಈ ಪುರುಷ ರೂಪ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾದ ಅನಂತ ಶೀರ್ಷಗಳು ಅನಂತ ಪಾದಗಳು ಅನಂತ ಹಸ್ತಗಳಿಂದ ಅದ್ಭುತವಾಗಿ ನಿಂತಿರತಕ್ಕಂಥ ಆ ಪುರುಷ ರೂಪ ಈ ರೀತಿ ಜಗತ್ತಿನಲ್ಲಿ ಪ್ರತಿಯೊಬ್ಬರಲ್ಲಿ ನಿಂತು ಅವರವರ ಕ್ರಿಯೆಗಳನ್ನು ಮಾಡಿಸಿಬಿಡುತ್ತೆ. ಈ ರೂಪ ಮಾಡಿಸುವ ಪ್ರಯತ್ನಕ್ಕೆ ಪುರುಷ ಪ್ರಯತ್ನ ಅಂತ ಹೆಸರು. ಹಾಗಾದರೆ ಈ ಭಗವಂತನ ಪುರುಷ ರೂಪ ಅನೇಕ ರೂಪಗಳಿಂದ ವ್ಯಾಪ್ತವಾಗಿದೆಯಲ್ಲ, ಈ ರೂಪಗಳು ಎಷ್ಟೆಷ್ಟು ಅಂದರೆ ಹೇಳುತ್ತಾರೆ ಪುರುಷನಾಮಕ ಭಗವಂತ ತಾನು ನಿಂತದ್ದೇ ಓಂಕಾರದಲ್ಲಿ. ಓಂಕಾರದಲ್ಲಿ ನಿಂತು ಇಡೀ ಜಗತ್ತಲ್ಲಿ ವ್ಯಾಪಿಸಿದ್ದಾನೆ, ನಮ್ಮ ಶರೀರವೆಲ್ಲ ವ್ಯಾಪಿಸಿದ್ದಾನೆ. ಜಗತ್ತಿನಲ್ಲಿರುವ ಪ್ರತಿಯೊಬ್ಬರ ಶರೀರದ ಸುತ್ತೂ ಓಂಕಾರ ನಿಂತಿದೆ. ಇಡೀ ಜಗತ್ತಿನಲ್ಲಿ ಓಂಕಾರ ನಿಂತಿದೆ, ಇಡೀ ಬ್ರಹ್ಮಾಂಡದ ಸುತ್ತೂ ಓಂಕಾರ ನಿಂತಿದೆ. ಓಂಕಾರ ಸರ್ವತ್ರ ವ್ಯಾಪ್ತವಾದ ಮಹಾಶಕ್ತಿ ಭಗವಂತನ ರೂಪ ಅದು. ಆ ಓಂಕಾರದೊಳಗೆ ಮೂರು ಒಡಕು ಅಂದರೆ ಪೂರ್ಣವಾದಂತ ಪ್ರಭೇದಗಳು, ಅಕಾರ ಉಕಾರ ಮಕಾರ ಅಂತ. ಅಕಾರ ಉಕಾರ ಮಕಾರ, ಆ ಅಕಾರ ಉಕಾರ ಮಕಾರಗಳಿಗೆ ಭಗವದ್ ರೂಪ ಮೂರು ನಿಂತಿದೆ. ಯಾವುದು ಯಾವುದು? ವಿಶ್ವ ತೈಜಸ ಪ್ರಾಜ್ಞ ಅಂತ. ಈ ವಿಶ್ವ ತೈಜಸ ಪ್ರಾಜ್ಞ ರೂಪಗಳು ಮೂರು, ಪುರುಷ ರೂಪತ್ರಯ. ಏನದು ಅಂದರೆ ಪ್ರತಿಯೊಬ್ಬ ಜೀವರಾಶಿಯಲ್ಲಿ ನಿಂತು ಅವರನ್ನ ಮೂರು ಅವಸ್ಥೆಗಳಿಗೆ ಒಳಪಡಿಸಿ, ಜಾಗೃತಾವಸ್ಥ, ಸ್ವಪ್ನಾವಸ್ಥ, ಸುಷುಪ್ತಿ ಅವಸ್ಥ, ಮೂರೇ ಅವಸ್ಥೆಗಳು. ಆ ಮೂರು ಅವಸ್ಥೆಗಳಲ್ಲಿ ಈ ಇಡೀ ಜಗತ್ತನ್ನು ತಿರುಗಾಡಿಸಿ ಬಿಡುವಂತಹ ಈ ಮೂರು ರೂಪಗಳೇ ಅದ್ಭುತವಾದಂತಹ ವಿಶ್ವ ತೈಜಸ ಪ್ರಾಜ್ಞ ರೂಪಗಳು. ಇನ್ನ ಭಾಗವತದಲ್ಲಿ ಬರುತ್ತೆ, ಗೃಹೀತ ಶಕ್ತಿ ತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯ ಅನುಪಲಭ್ಯ ವರ್ತ್ಮನೆ, ಜ್ಞಾನಶಕ್ತಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಅಂತ ಮೂರು ಭಗವಂತನ ರೂಪಗಳು, ಜ್ಞಾನ ಇಚ್ಛಾ ಕ್ರಿಯೆಗಳು. ಅಲ್ಲೂ ಕೂಡ ಭಗವಂತ ವಿಶ್ವ ತೈಜಸ ಪ್ರಾಜ್ಞ ರೂಪಗಳಿಂದ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ರೂಪಗಳಿಂದ ನಿಂತುಕೊಂಡು ಇಡೀ ಜಗತ್ತನ್ನ ಅವರು ತಿಳಿಕೊಳ್ಳುವಂತೆ, ಇಚ್ಛಾ ಪಡುವಂತೆ, ಪ್ರಯತ್ನ ಮಾಡುವಂತೆ ಮಾಡುತ್ತಾ ಇದ್ದಾನೆ. ಇದು ಪುರುಷ ರೂಪತ್ರಯ ಅಂದರು. ಇಲ್ಲಿ ಕೂಡ ವಿಶ್ವ ತೈಜಸ ಪ್ರಾಜ್ಞ, ಅಕಾರ ವಾಚ್ಯನಾದ ವಿಶ್ವ ನಮ್ಮ ಕಣ್ಣಿನೊಳಗಿದ್ದಾನೆ, ಉಕಾರ ವಾಚ್ಯನಾದ ತೈಜಸ ಕಂಠಸ್ಥಾನದಲ್ಲಿದ್ದಾನೆ, ಮಕಾರ ವಾಚ್ಯನಾದ ಪ್ರಾಜ್ಞ ಹೃದಯ ಸ್ಥಾನದಲ್ಲಿದ್ದಾನೆ. ಅದರಲ್ಲೂ ದಾಸರಾಯರು ತಿಳಿಸಿಕೊಡುತ್ತಾರೆ ಅನಿರುದ್ಧ ಅಂತ ತಿಳಿಸಿಕೊಡ್ತಾರೆ. ಏನಿದು ಅನಿರುದ್ಧ ಅಂತ ತಿಳಿಸಿಕೊಂಡರೆ ಅಂದರೆ ಮಾತೃಕಾ ಸಂಧಿಯಲ್ಲಿ ತಿಳಿಸಿಕೊಡ್ತಾರೆ ಅನಿರುದ್ಧ ಅಂತ, ಪಂಚತನ್ಮಾತಾ ಸಂಧಿಯಲ್ಲಿ. ಸ್ಥೂಲ ದೇಹದಲ್ಲಿ ನಿಂತ ರೂಪ ಅನಿರುದ್ಧ ರೂಪ, ಸ್ವರೂಪ ದೇಹ, ಲಿಂಗದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ, ನಾಲ್ಕು ದೇಹಗಳು. ಸ್ಥೂಲ ದೇಹದಲ್ಲಿ ಅನಿರುದ್ಧ ರೂಪ, ಅನಿರುದ್ಧ ದೇಹದಲ್ಲಿ ವಿಶೇಷವಾಗಿ ಪ್ರದ್ಯುಮ್ನ ರೂಪ, ನಂತರ ಲಿಂಗದೇಹದಲ್ಲಿ ಸಂಕರ್ಷಣ ರೂಪ, ಸ್ವರೂಪ ದೇಹದಲ್ಲಿ ವಾಸುದೇವ ರೂಪ, ಹೀಗೆ ನಿಂತಿರುವ ಕ್ರಮ. ಹಾಗಾದರೆ ಇಲ್ಲಿ ನಮ್ಮ ಈ ಶರೀರದಲ್ಲಿ, ಸ್ಥೂಲ ಶರೀರದಲ್ಲಿ ವಿಶ್ವ ಇದ್ದಾನಲ್ಲ, ಆ ವಿಶ್ವನ ರೂಪ ಹೇಗೆ ಅಂದರೆ ಅನಿರುದ್ಧಾತ್ಮಕ ವಿಶ್ವ, ಅಂದರೆ ಚಿಕ್ಕ ಚಿಕ್ಕ ಅನಿರುದ್ಧ ರೂಪಗಳಿಂದ ತಯಾರಾದಂತಹ ವಿಶ್ವರೂಪ ಕಣ್ಣಲ್ಲಿ, ಚಿಕ್ಕ ಚಿಕ್ಕ ಅನಿರುದ್ಧ ರೂಪಗಳಿಂದ ತಯಾರಾದ ತೈಜಸ ರೂಪ ಕಂಠದಲ್ಲಿ, ಚಿಕ್ಕ ಚಿಕ್ಕ ಅನಿರುದ್ಧ ರೂಪಗಳಿಂದ ತಯಾರಾದಂತಹ ಪ್ರಾಜ್ಞರೂಪ ಹೃದಯ ಸ್ಥಾನದಲ್ಲಿದ್ದು ಇಡೀ ಜಗತ್ತನ್ನೇ ಪರಿವರ್ತನೆ ಮಾಡುತ್ತಾ ಇದೆ. ಅದಕ್ಕೆ ಈ ಮೂರು ರೂಪಗಳನ್ನ ಪುರುಷ ರೂಪಗಳು, ಪುರುಷ ರೂಪತ್ರಯ. ಇವನನ್ನು ಪುರುಷ ಅಂತ ಯಾಕೆ ಕರೆದರು ಅಂದರೆ ಅವ್ಯಾಹತ ಷಡ್ಗುಣೈಶ್ವರ್ಯ ಸಂಪನ್ನತ್ವಾದ ಪುರುಷ ಅಂದು, ಎಡಬಿಡದ ಕುಂದಿಲ್ಲದ ಆರು ಐಶ್ವರ್ಯಗಳಿಂದ ತುಂಬಿರತಕ್ಕಂಥವನೇ ಈ ಭಗವಂತ. ಆದ್ದರಿಂದ ಇವನನ್ನ ಪುರುಷ ಅಂತ ಕರೆದರು. ಇನ್ನೊಂದಕ್ಕೂ ಕರೆದರು, ಪುರಿಷೇತೆ ಇತಿ ಪುರುಷ, ನಮ್ಮ ಈ ಶರೀರವೆಂಬ ಪುರದಲ್ಲಿ ಮಲಗಿ ಇರ್ತಾನೆ, ಅಂದರೆ ವಿಶೇಷವಾಗಿ ಆನಂದದಿಂದ ಪ್ರವಡಿಸಿರ್ತಾನಾದ್ದರಿಂದ ಈತನಿಗೆ ಪುರುಷ ಅಂತ ಹೆಸರು. ಅಂಥ ಭಗವಂತ ಮೂರು ರೂಪದಲ್ಲಿದ್ದಾನೆ, ವಿಶ್ವ ತೈಜಸ ಪ್ರಾಜ್ಞ. ಇವನೇ ವಿಶೇಷವಾಗಿ ನಮ್ಮ ಹೃದಯದಲ್ಲೂ ಕೂಡ ಮೂರು ರೂಪದಲ್ಲಿ ನಿಂತಿದ್ದಾನೆ. ಆ ಮೂರು ರೂಪ ಯಾವುದು ಅಂತ ಹೇಳಿದರೆ ಅಗ್ರೇಶ, ಪ್ರಾದೇಶ, ಮೂಲೇಶ ಅಂತ ಮೂರು ಪುರುಷ ರೂಪಗಳು, ಪುರುಷ ರೂಪತ್ರಯ ಅಂದರು. ಅಗ್ರೇಶ ಅಂಗುಷ್ಠ ಅಗ್ರ ಪರಿಮಿತವಾದಂಥ ಅಗ್ರೇಶ, ಅಂಗುಷ್ಠ ಪರಿಮಿತ ಪ್ರಾದೇಶ. ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಾದೇಶ ಚೋಟು ಪರಿಮಿತ, ಅಂದರೆ ನಮ್ಮ ತೋರು ಬೆರಳು ಹೆಬ್ಬೆರಳು ಅಗಲ ಮಾಡಿದರೆ ಎಷ್ಟು ಬರುತ್ತೋ ಅದು ಚೋಟು, ಅದು ಪ್ರಾದೇಶ, ಆ ಪ್ರಾದೇಶ ಪರಿಮಿತ ಪ್ರಾದೇಶ. ಇನ್ನ ಅಂಗುಷ್ಠಾಗ್ರ ಮೂರ್ತಿ ಅಂಗುಟ ಮಾತ್ರ ಮೂರ್ತಿ ಅಂದರು. ಅಂಗುಷ್ಠಾಗ್ರ ಮೂರ್ತಿ ಯಾವುದು ಅಂದರೆ ಮೂಲೇಶ, ಅಂಗುಷ್ಠ ಮಾತ್ರ ಮೂರ್ತಿ ಅಗ್ರೇಶ ಅಂತ ಹೇಳ್ತಾ ಇದ್ದಾರಲ್ಲಿ. ಅದರಲ್ಲಿ ವಿಶೇಷವಾಗಿ ಕನ್ಫ್ಯೂಷನ್ ಆಗಿದೆ ನೋಡಿ, ಅಗ್ರೇಶನ ಪರಿಮಾಣ ಎಷ್ಟು ಅಂದರೆ ಅಂಗುಷ್ಠ ಮಾತ್ರ ಮೂರ್ತಿ, ಮೂಲೇಶ ಅಂಗುಷ್ಠ ಅಗ್ರ ಮೂರ್ತಿ, ಪ್ರಾದೇಶ ಚೋಟುದ್ದದ ಮೂರ್ತಿ. ಇಷ್ಟು ಇರತಕ್ಕಂಥ ಮೂರು ರೂಪಗಳು. ಇನ್ನ ಮೂರು ರೂಪಗಳಿವೆ ಅಂದರೆ ಹೇಳ್ತಾ ಇದ್ದಾರೆ ಭಗವಂತ ಇಡೀ ಬ್ರಹ್ಮಾಂಡದೊಳಗೆ ವಿರಾಟ್ ರೂಪದಿಂದ ನಿಂತಿದ್ದಾನೆ. ವಿರಾಟ್ ನಾಮಕ ಭಗವಂತ ಈತನೇ ಇಡೀ ಜೀವರಾಶಿಗಳ ಹೃದಯದಲ್ಲಿ ಅವರ ಶರೀರದಲ್ಲಿ ನಿಂತಿರತಕ್ಕಂಥವ ಅದನ್ನು ಹೇಳ್ತಾ ಇದ್ದಾರೆ. ಮೊದಲನೆಯದು ಬ್ರಹ್ಮಾಂಡದ ಹೊರಗೆ ವ್ಯಾಪಿಸಿದ ರೂಪ, ಇನ್ನೊಂದು ಬ್ರಹ್ಮಾಂಡದ ಒಳಗೆ ವ್ಯಾಪಿಸಿದ ರೂಪ, ಇನ್ನೊಂದು ಜೀವರ ದೇಹದಲ್ಲಿ ಹೇಳ್ತಾ ದೇಹಿನಾಂ ತೃತೀಯಂ ದೇಹಿನಾಂ ದೇಹೆ ಪುರುಷತ್ರಯ ಉದಾಹೃತಂ ಅಂತ. ಪ್ರಥಮಂತೂ ಮಹದುದ್ದಿಷ್ಟಂ ದೊಡ್ಡದು ಯಾವುದು ಅಂದರೆ ಬ್ರಹ್ಮಾಂಡವನ್ನೇ ಆಧಾರವಾಗಿ ಬ್ರಹ್ಮಾಂಡಕ್ಕೆ ಆಧಾರವಾಗಿ ನಿಂತ ರೂಪ, ಇಡೀ ಬ್ರಹ್ಮಾಂಡವನ್ನು ಹೊತ್ತ ರೂಪ ವಿರಾಟ್ ರೂಪ. ಎರಡನೆಯದು ಖಂಡ ಖಂಡವಾಗಿ ಇಡೀ ಲೋಕಗಳನ್ನು ಧಾರಣೆ ಮಾಡಿದ ಅಂಡಸ್ಥಿತಂ ಅಂಡದೊಳಗಿರತಕ್ಕಂತಹ ರೂಪ. ಮೂರನೆಯದು ಪ್ರತಿಯೊಬ್ಬ ಜೀವರಾಶಿಗಳ ಶರೀರ ಸುತ್ತು ಇರತಕ್ಕಂತಹ ರೂಪ, ಅದನ್ನೇ ವಿಶೇಷವಾಗಿ ಪುರುಷ ರೂಪ ಅಂದರು. ಇದನ್ನೇ ವಿರಾಟ್ ರೂಪ ಅಂತ ಹೇಳ್ತಾರೆ ಶೇಷದಾಸರು ಮಕಸುಳಾದಿಯಲ್ಲಿ ಈ ರೂಪದ ಕುರಿತು ವಿಶೇಷವಾಗಿ ತಿಳಿಸಿಕೊಡುತ್ತಾರೆ. ದ್ವಿತೀಯ ಸ್ಕಂದ ಭಾಗವತದಲ್ಲಿ ಹೇಳಿದ್ದನ್ನೇ ಇಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಡುತ್ತಾ ಇದ್ದಾರೆ. ನಂತರ ಈ ಮೂರು ಮೂರು ರೂಪಗಳು ಅಂತಾದ ಮೇಲೆ ಇನ್ನ ಮೂರು ರೂಪ ಯಾವುದು ಅಂದರೆ ಅಲ್ಲಿ ಹೇಳ್ತಾ ಇದ್ದಾರೆ ಭಗವಂತ ಸ್ತ್ರೀ ಪುರುಷ ನಪುಂಸಕ ಈ ಮೂವರಲ್ಲಿ ನಿಂತ ರೂಪವು ಕೂಡ ಪುರುಷ ರೂಪತ್ರಯ ಅಂದರು. ಇನ್ನ ಇಡೀ ಜಗತ್ತನ್ನೇ ನಿರ್ಮಾಣ ಮಾಡಿದ್ದು ಭಗವಂತ ಮೂರು ಗುಣಗಳಿಂದ, ಸತ್ವ ರಜಸ್ತಮೋ ಗುಣಗಳು. ಸತ್ವದಲ್ಲಿ ಸತ್ವನಾಮಕ, ರಜೋಗುಣದಲ್ಲಿ ರಜೋನಾಮಕ, ತಮೋಗುಣದಲ್ಲಿ ತಮೋನಾಮಕನಾಗಿದ್ದಾನೆ. ಇಲ್ಲಿ ಕೂಡ ಮೂರು ರೂಪಗಳು ಯಾವುದು ಯಾವುದು ಅಂದರೆ ವಿಶ್ವ ತೈಜಸ ಪ್ರಾಜ್ಞ ರೂಪಗಳಿಂದ ನಿಂತಿದ್ದಾನೆ. ಸತ್ವಗುಣದಲ್ಲಿ ಸತ್ವನಾಮಕನಾಗಿ ಇದನ್ನೇ ಹೇಳಿ ಪುರುಷ ರೂಪತ್ರಯ ಅಂದ್ರು. ಮೂರು ಗುಣದಿಂದ ತಯಾರಾಗಿರತಕ್ಕಂತಹ ಜಗತ್ತಿನಲ್ಲಿ ಈ ಮೂರು ರೂಪಗಳನ್ನು ವಿಹಾರ ಮಾಡುತ್ತಾ ಇದ್ದಾನೆ. ಇನ್ನ ಸಾತ್ವಿಕ ಇಲ್ಲಿ ಸತ್ವ ರಜಸ್ತಮೋ ಗುಣಗಳು ಯಾವುದು ಅಂದರೆ ಪ್ರಕೃತಿಗೆ ಸಂಬಂಧಪಟ್ಟ ಗುಣಗಳು. ಆ ಪ್ರಕೃತಿಗೆ ಸಂಬಂಧಪಟ್ಟ ಗುಣಗಳಲ್ಲಿ ದೇವರದ್ದು ಮೂರು ರೂಪಗಳು ನಿಂತಿವೆ. ಅಷ್ಟೇ ಅಲ್ಲದೆ ಜೀವರ ಅಂದರೆ ಸಾತ್ವಿಕ ರಾಜಸ ತಾಮಸ ಜೀವರಿದ್ದಾರಲ್ಲ, ಈ ಜೀವರಾಶಿಗಳ ಸ್ವರೂಪ ದೇಹದಲ್ಲಿ ಸಾತ್ವಿಕ ಗುಣ ರಾಜಸ ಗುಣ ತಾಮಸ ಗುಣ ಅಂತ ಹೇಳಿದರೆ ಅದು ಹೇಗೆ ನಿರ್ಣಯ? ಪ್ರಕೃತಿಗೆ ಸಂಬಂಧಪಟ್ಟ ಗುಣಗಳು ಹೊಂದಿದ್ದಕ್ಕೋ ಅಥವಾ ಇನ್ನೇನಾದರೂ ಉಂಟು ಅಂತ ಹೇಳಿದರೆ ಪ್ರಕೃತಿಗೆ ಸಂಬಂಧಪಟ್ಟ ಗುಣಗಳೆಲ್ಲ ಲಿಂಗ ದೇಹ ಹೋದ ಕೂಡಲೇ ಹೊರಟೋಗುತ್ತೆ. ಹಾಗಾದರೆ ಜೀವನ ಸ್ವರೂಪದಲ್ಲಿ ಯಾವ ಗುಣಗಳು ಇಲ್ಲ, ಅಪ್ರಾಕೃತವಾದದ್ದೇ ಯಾವ ಗುಣಗಳು ಇಲ್ಲ ಅಂತ ಹೇಳಿದರೆ ಕಲಿಯೂ ಸಾತ್ವಿಕ ಜೀವರು ಕಲಿಯೂ ಎಲ್ಲರೂ ಕೂಡ ಒಂದೇ ಆಗಿಬಿಡುತ್ತಾರೆ ಎಲ್ಲರೂ ಸ್ವರೂಪತಃ. ಅದಕ್ಕೆ ಅಪ್ರಾಕೃತವಾದ ಸಾತ್ವಿಕ ಗುಣ, ಅಪ್ರಾಕೃತವಾದ ರಾಜಸ ಗುಣ, ಅಪ್ರಾಕೃತವಾದಂತಹ ತಾಮಸ ಗುಣ ಆ ಜೀವರ ಸ್ವರೂಪ ದೇಹದಲ್ಲೇ ಕೂತಿದೆ. ಅದರಿಂದ ಅವರನ್ನ ಸಾತ್ವಿಕರು ರಾಜಸರು ತಾಮಸರು ಅಂತ ಕರೀತಾರೆ. ಹೊರಗಿರತಕ್ಕಂಥ ಲಿಂಗ ದೇಹದ ಪ್ರಭೇದದಿಂದ ಸಾತ್ವಿಕರು ರಾಜಸರು ತಾಮಸರು ಅಂತ ಕರೆಯೋದಲ್ಲ. ಇಲ್ಲದಿದ್ದರೆ ಲಿಂಗ ದೇಹ ಹೋಗಿಬಿಟ್ರೆ ಎಲ್ಲರೂ ಒಂದೇ ಆಗಿಬಿಟ್ಟು ಎಲ್ಲರಿಗೂ ಒಂದೇ ಗತಿ ಬರಬೇಕಾದೀತು. ಅದರಿಂದ ಅಪ್ರಾಕೃತವಾದಂತಹ ಈ ಸಾತ್ವಿಕ ರಾಜಸ ತಾಮಸ ಗುಣಗಳು ಅಂತಹ ಜೀವರಾಶಿಗಳಲ್ಲಿ ಮೂರು ರೂಪಗಳೆಂದಿರ್ತಾನೆ ಭಗವಂತ. ಇದನ್ನು ಪುರುಷ ರೂಪತ್ರಯ ಅಂದ್ರು. ಹಾಗೆ ಅವರ ಲಿಂಗ ದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹಗಳಲ್ಲಿ ಏನು ಪ್ರಕೃತಿಗೆ ಸಂಬಂಧಪಟ್ಟಂತಹ ಸಾತ್ವಿಕ ರಾಜಸ ತಾಮಸ ಗುಣಗಳಿವೆ ಅಲ್ಲೂ ಭಗವಂತ ಮೂರು ರೂಪಗಳು ನಿಂತಿದ್ದಾನೆ, ಪುರುಷ ರೂಪತ್ರಯ. ಹಾಗಾದರೆ ಅಪ್ರಾಕೃತ ಮೂರು ಗುಣಗಳಲ್ಲಿ ಭಗವಂತ ಮೂರು ರೂಪದಿಂದಿದ್ದಾನೆ, ಪ್ರಾಕೃತವಾದಂತಹ ಮೂರು ಗುಣಗಳಲ್ಲಿ ಭಗವಂತ ಮೂರು ರೂಪದಿಂದಿದ್ದಾನೆ. ಆ ರೀತಿಯಲ್ಲಿ ನಂತರ ಮತ್ತು ಹೇಳ್ತಾ ಇದ್ದಾರೆ ಭೂಃ ಭುವಃ ಸ್ವಃ. ಭೂಲೋಕದಲ್ಲಿ, ಭುವರ್ಲೋಕದಲ್ಲಿ, ಸ್ವರ್ಲೋಕದಲ್ಲಿ ಅಂದರೆ ಮೂರು ಲೋಕಗಳು ಅಂತ ಕರೆಯುವಂತಹ ಈ ಮೂರು ಲೋಕದಲ್ಲಿ ಭಗವಂತ ಮೂರು ರೂಪದಿಂದ ನಿಂತಿದ್ದಾನೆ. ಆ ರೀತಿಯಲ್ಲಿ ಪುರುಷ ರೂಪತ್ರಯ ಅಂದರು. ಇನ್ನ ಅದ್ಭುತವಾಗಿರತಕ್ಕಂಥ ಸ್ವರ್ಗ ಮೃತ್ಯು ಪಾತಾಳ ಅಂದರೆ ನರಕ, ಸ್ವರ್ಗ ನರಕ ಪಾತಾಳ ಈ ಮೂರು ರೂಪ, ಈ ಮೂರು ಕಡೆ ಇರತಕ್ಕಂಥ ರೂಪಗಳು ಕೂಡ ಪುರುಷ ರೂಪತ್ರಯ ಅಂತ ಕರೆದರು. ಅಷ್ಟೇ ಅಲ್ಲ, ಇನ್ನ ಹೇಳ್ತಾ ಇದ್ದಾರೆ ಭಗವಂತನ ಮೂರು ಸ್ಥಳಗಳು ತ್ರಿಸ್ಥಳದಲ್ಲಿ. ಎಲ್ಲಿ ಯಾವ್ದಾವುದು ಅಂದರೆ ಶ್ವೇತದ್ವೀಪ, ಅನಂತಾಸನ, ವೈಕುಂಠ, ಆ ಮೂರು ಕಡೆ ಕೂಡ ಭಗವಂತ ಇರತಕ್ಕಂತ ಮೂರು ರೂಪಗಳನ್ನ ಪುರುಷ ರೂಪತ್ರಯ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಭಗವಂತ ಮೂರು ರೂಪಗಳಿಂದ ನಿಂತಿದ್ದಾನೆ. ಇನ್ನೊಂದು ಕಡೆ ಎಲ್ಲಿ ಅಂದ್ರೆ ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಆ ಮೂರು ವೇದಗಳಲ್ಲಿ ನಿಂತ ರೂಪಗಳು ಮೂರು ರೂಪಗಳು, ಪುರುಷ ರೂಪತ್ರಯ ಅಂತ ಹೇಳಿದ್ರು. ಅಲ್ಲ ವೇದಗಳು ನಾಲ್ಕಲ್ಲ ಅಂದ್ರೆ ಅಥರ್ವ ವೇದ ಎಲ್ಲರ ಸಮಾಹಾರ. ಆದ್ದರಿಂದ ಋಗ್ವೇದದಲ್ಲಿ, ಯಜುರ್ವೇದದಲ್ಲಿ, ಸಾಮವೇದದಲ್ಲಿ ಇರತಕ್ಕಂಥ ಅದ್ಭುತವಾದ ಮೂರು ರೂಪಗಳನ್ನು ಧಾರಣೆ ಮಾಡಿದವ, ಇಡೀ ವೇದಗಳನ್ನು ಧಾರಣೆ ಮಾಡಿದವ, ಅದರಿಂದ ಭಗವಂತನಿಗೆ ಪುರುಷ ರೂಪತ್ರಯ ಅಂತ ಕರೆದರು. ಈ ರೀತಿಯಲ್ಲಿ ಇಷ್ಟು ರೂಪಗಳನ್ನು ಧಾರಣೆ ಮಾಡಿರತಕ್ಕಂಥವ ಪುರಾತನ ಪುರುಷ, ಪುರಾತನನಾದ ಪುರುಷ ಅಂದರು. ಪುರಾತನ ಅಂದರೆ ಅನಾದಿಯಲ್ಲಿದ್ದವ. ಇಲ್ಲಿ ಪ್ರಶ್ನೆ ಬರುತ್ತೆ, ಲಕ್ಷ್ಮೀದೇವಿ ಜೀವರಾಶಿಗಳು, ಬ್ರಹ್ಮಾದಿ ಸಕಲ ಜೀವರಾಶಿಗಳು ಕೂಡ ಅನಾದಿಯಿಂದಿದ್ದವರೇ, ಅಂಥ ಕಾಲಕ್ಕೆ ಅವರೂ ಪುರಾತನರೇ, ಅಂಥ ಕಾಲಕ್ಕೆ ಅವರೂ ಪುರಾತನರಾಗಿ ದೇವರು ಪುರಾತನರಾದಾಗ ದೇವರನ್ನು ಪ್ರತ್ಯೇಕ ಪುರಾತನ ಅಂತ ಹೇಳಬೇಕಾದ ಅವಶ್ಯಕತೆ ಏನು? ಎಲ್ಲರೂ ಪುರಾತನರೇ ಅಲ್ಲವಾ? ಅಂದರೆ ಅಲ್ಲ, ಇವರು ಪುರಾತನರೇ, ಆದರೆ ಅವರಿಗೆ ಪುರಾತನತ್ವ ಎಕ್ಸಿಸ್ಟೆನ್ಸ್, ಅವರಿಗೆ ಸತ್ವ ಕೊಟ್ಟದ್ದೇ ದೇವರು. ಆದ್ದರಿಂದ ಯಾರ ಅಧೀನದಲ್ಲಿ ಎಲ್ಲರೂ ಇದ್ದಾರೋ ಅವನನ್ನ ಪ್ರಧಾನವಾಗಿ ಉಲ್ಲೇಖನ ಮಾಡಬೇಕು. ಪುರಾತನ ಪುರುಷ ಅಂದ್ರು ಅಂದರೆ ಎಲ್ಲರೊಳಗಿದ್ದು ಎಲ್ಲವನ್ನ ಧಾರಣೆ ಮಾಡಿದವನನ್ನೇ ಪುರಾತನ ಪುರುಷ ಅಂತ ಕರೆದ್ರು. ಮಿಕ್ಕವರನ್ನ ಕರೆದಿಲ್ಲ. ಯಾಕೆ ಅಂದ್ರೆ ಅವರು ಸ್ವತಂತ್ರವಾಗಿ ತಮ್ಮ ವಿಶೇಷವಾದ ಅಸ್ತಿತ್ವವನ್ನು ಇಟ್ಟುಕೊಂಡಿಲ್ಲ, ದೇವರ ಮೇಲಾಧಾರ ಪಟ್ಟಿದ್ದಾರೆ. ಆದ್ದರಿಂದ ಇವನನ್ನ ಎಲ್ಲರಿಗೆ ಆಧಾರ ಆದವ ಅಂತ ದೃಷ್ಟಿಯಲ್ಲಿ ಪುರಾತನ ಪುರುಷ ಅಂತ ಕರೀತಾ ಇದ್ದಾರೆ. ಪುರಾತನ ಪುರುಷ ಪುರುಷೋತ್ತಮ, ಇವನು ಎಲ್ಲಾ ಪುರುಷರು ಯಾರು ಕ್ಷರಾಕ್ಷರ ಪುರುಷರೇನಿದ್ದಾರೆ, ಅಕ್ಷರ ಪುರುಷರು ಅಂದರೆ ಲಕ್ಷ್ಮೀದೇವಿ, ಕ್ಷರ ಪುರುಷರು ಅಂದರೆ ಬ್ರಹ್ಮಾದಿ ದೇವತೆಗಳೆಲ್ಲ, ಬ್ರಹ್ಮಾದಿ ಎಲ್ಲ ಸಕಲ ಜೀವರಾಶಿ, ಈ ಜೀವರಾಶಿಗಳಿಗೆ ಕ್ಷರ ಪುರುಷರು ಅಂತ ಯಾಕೆ ಹೆಸರು ಅಂತ ಹೇಳಿದರೆ, ಇವರಿಗೆಲ್ಲ ಪುರುಷರು ಅಂತ ಯಾಕೆ ಹೆಸರು ಅಂದ್ರೆ ಎಲ್ಲರಿಗೂ ಕೂಡ ಜೀವರಾಶಿಗಳಿಗೆ ಪುರುಷೇತೆ, ಜೀ ದೇಹದಲ್ಲಿ ಇರ್ತಾರೆ, ಮಲಗಿರ್ತಾರಾದ್ದರಿಂದ ಇವರಿಗೆಲ್ಲ ಪುರುಷರು ಅಂತ ಹೆಸರು. ಹಾಗೆ ಲಕ್ಷ್ಮೀದೇವಿ ಮೊದಲುಕೊಂಡು ಬ್ರಹ್ಮಾದಿ ಸಕಲ ಚೇತನ ರಾಶಿಯು ಕೂಡ ಪುರುಷರು ಅಂತ ಕರೆಸಿಕೊಂಡಿದ್ರೆ, ಈ ಪುರುಷ ನಾಮಕ ಇವರಲ್ಲೆಲ್ಲ ನಿಂತ ಭಗವಂತ ತಾನು ಪುರುಷ ಅಂತ ಕರೆಸಿಕೊಂಡಿದ್ದಾನೆ. ಈತ ಪುರುಷೋತ್ತಮ ಅಂದ್ರೆ ಇವರಲ್ಲಿ ಒಂದಾಗಿಕೊಂಡು ಇವರಲ್ಲಿ ಉತ್ತಮ ಅಂತ ಹೇಳಿದ್ದಲ್ಲ, ಇವರಿಂದ ವಿಲಕ್ಷಣನಾಗಿ ಅವರಿಂದ ಉತ್ತಮ, ಇವರಲ್ಲಿ ಒಬ್ಬನಲ್ಲವ, ಚೇತನ ಚೇತನ ವಿಲಕ್ಷಣ ಅಂದರು. ಆ ಚೇತನ ಶಬ್ದದಿಂದ ಲಕ್ಷ್ಮೀ ಬ್ರಹ್ಮಾದಿಗಳನ್ನು ಗ್ರಹಣ ಮಾಡಿದರೆ ಅವರಿಗಿಂತ ವಿಲಕ್ಷಣನಾದವ ಭಗವಂತ. ಅದರಿಂದ ಇವ ಸ್ತ್ರೀಯೂ ಅಲ್ಲ, ಪುರುಷನೂ ಅಲ್ಲ, ಷಂಡನೂ ಅಲ್ಲ, ನ ಸ್ತ್ರೀ ನ ಷಂಡು ನವಮಾನ್ ನ ಜಂತು. ಅಷ್ಟೇ ಅಲ್ಲ, ದೇವ ಮಾನವ ದಾನವರಲ್ಲಿ ಯಾರು ತಾನು ಅಲ್ಲ. ಅಷ್ಟೇ ಅಲ್ಲ, ಪ್ರಾಣಿಗಳಲ್ಲೂ ಇಲ್ಲ, ಎಲ್ಲದಕ್ಕೂ ವಿಲಕ್ಷಣ, ಎಲ್ಲದರಲ್ಲೂ ಇದ್ದಾನೆ, ಎಲ್ಲದಕ್ಕೂ ಅವರವರ ಯೋಗ್ಯತೆ ತಕ್ಕಂತೆ ಅವರವರ ಗುಣಗಳನ್ನು ಪ್ರಕಟ ಮಾಡುವ ತಾಕತ್ತಿದೆ ಅವನಿಗೆ, ಎಲ್ಲದರಿಂದ ವಿಲಕ್ಷಣ ಆಗಿದ್ದಾನೆ, ಅದರಿಂದ ಪುರುಷೋತ್ತಮ. ಅಷ್ಟೇ ಅಲ್ಲ, ಕ್ಷರಾಕ್ಷರ ಪುರುಷ ಪೂಜಿತ ಪಾದ, ಎಲ್ಲ ಕ್ಷರಾಕ್ಷರ ಪುರುಷರು ಲಕ್ಷ್ಮೀದೇವಿ ಮತ್ತು ಬ್ರಹ್ಮಾದಿ ಸಕಲ ಜೀವರಾಶಿಗಳು ಎಲ್ಲವೂ ಕೂಡ ಯಾವನ ಪಾದವನ್ನ ಪೂಜಾ ಮಾಡುತ್ತಾರೋ ಅಂಥ ಭಗವಂತ ನೀವ ಅಂದ್ರು. ಪೂಜಾ ಮಾಡುವುದು ಅಂದ್ರೆ ಅವನ ಕೆಳಗೆ ಸ್ಲೇವ್ಸ್, ಏನು ಅವನ ಕೆಳಗೆ ಬಿದ್ದಿರೋದು ಅಂತಲ್ಲ. ಯಾರಿಗೂ ಏನು ಮಾಡಲಿಕ್ಕೆ ತಾಕತ್ತಿಲ್ಲದಿದ್ದಾಗ ಎಲ್ಲರಿಗಾಗಿ ಒದ್ದಾಡುವ ಏಕೈಕ ಚೇತನ ಆತ. ಎಲ್ಲರನ್ನ ಹಿಡಿಕೊಂಡು ತನಗೆ ಅವರಿಂದ ಏನು ಉಪಯೋಗವಿಲ್ಲದಿದ್ರು ಸದಾಕಾಲ ನಮ್ಮನ್ನೇ ಹೊತ್ತು ತಿರುಗುತ್ತಾ, ನಮ್ಮ ಹಿಂದೆ ಇದ್ದು ನಮ್ಮ ಸುಖ ನೋಡಿ ಸಂತೋಷ ಪಡತಾ ಇರುವ ಏಕೈಕ ಅಪರೂಪದ ಮೂರ್ತಿ. ಅದರಿಂದ ಎಲ್ಲರೂ ಕೂಡ ಅವನ ಪಾದವನ್ನ ಭದ್ರವಾಗಿ ಪೂಜೆ ಮಾಡುತ್ತಾರೆ. ಇಂಥ ಪಾದ ಮತ್ತು ಸಿಗಲ್ಲ ಅಂತ. ಅದರಿಂದ ಕ್ಷರಾಕ್ಷರ ಪುರುಷ ಪೂಜಿತ ಪಾದ. ಅಷ್ಟು ಯಾಕಪ್ಪ ಪೂಜಿತ ಅಂತ ಹೇಳಿದ್ರೆ, ಕರುಣಾಮಯನಾದ್ದರಿಂದ, ಎಲ್ಲರನ್ನ ರಕ್ಷಣೆ ಮಾಡುತ್ತಾ ಇದ್ದಾನಾದ್ದರಿಂದ ಪೂಜೆ ಮಾಡುತ್ತಾರೆ. ಅಷ್ಟೇ ಅಲ್ಲ, ಯಾವ ದುಃಖ ಇಲ್ಲ, ಪೂರ್ಣ ಆನಂದ ಅಂದ್ರು. ಪೂರ್ಣ ಜ್ಞಾನಮಯ, ಒಂದು ಪಾತ್ರೆಯಲ್ಲಿ ಮೊದಲೇ ಒಂದು ಪದಾರ್ಥ ತುಂಬಿದೆ, ಆ ಪಾತ್ರೆಯಲ್ಲಿ ಪದಾರ್ಥ ತುಂಬಿದಾಗ ಇನ್ನೊಂದು ಪದಾರ್ಥವನ್ನು ಸುರಿಯಲಿಕ್ಕೆ ಹೋದರೆ ಪಕ್ಕಕ್ಕೆ ಹೋಗುತ್ತಷ್ಟೇ ಹೊರತು ಪದಾರ್ಥ ಪಾತ್ರೆಯಲ್ಲಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆಯೇ ಭಗವಂತ, ಆತನಲ್ಲಿ ಆನಂದ ಪೂರ್ಣ ತುಂಬಿದೆ, ದುಃಖ ಪ್ರವೇಶ ಮಾಡಲಿಕ್ಕೂ ಜಾಗವಿಲ್ಲ, ಚೂರು ಜಾಗವಿಲ್ಲ. ಅದಕ್ಕೆ ದೇವರನ್ನ ಪೂರ್ಣಾನಂದ ಅಂದ್ರು. ಪೂರ್ಣಾನಂದ ಅಂದ್ರೆ ಅರ್ಥ ದುಃಖ ಚೂರು ಇಲ್ಲ ಅಂತ ಅರ್ಥ. ಹಾಗೆ ಪೂರ್ಣ ಜ್ಞಾನಮಯ ಅಂತ ಹೇಳಿದರೆ ಅಜ್ಞಾನ ಪ್ರವೇಶ ಮಾಡಲಿಕ್ಕೆ ಜಾಗವೇ ಇಲ್ಲ. ಆದ್ದರಿಂದ ಇವನಿಗೆ ಪೂರ್ಣ ಜ್ಞಾನ ಪೂರ್ಣಾನಂದ ಅಷ್ಟೇ ಅಲ್ಲ, ಪೂರ್ಣ ಗುಣ ಅಂದ್ರು. ಗುಣಪೂರ್ಣ ಅಂದಾಗ ಗುಣಗಳೇ ಇವನಲ್ಲಿ ತುಂಬಿದ್ದರೆ ದೋಷಗಳು ಬರಲಿಕ್ಕೆ ಜಾಗವಿರಲಿ. ಅದರಿಂದ ಈ ಮೂರು ರೀತಿಯಲ್ಲಿ ಪೂರ್ಣ ಗುಣ ಪೂರ್ಣಾನಂದ ಪೂರ್ಣ ಜ್ಞಾನ ಅಂತ ಹೇಳಿದಾಗ ನಿರ್ದೋಷ ಅಜ್ಞಾನರಹಿತ ಮತ್ತು ದುಃಖರಹಿತ ಎಂಬುದು ತಾನಾಗಿ ಸಿದ್ಧ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದಲೇನೆ ಈತ ಪುರುಷೋತ್ತಮ ಅಂದರೆ ಕ್ಷರಾಕ್ಷರ ಪುರುಷರಿಂದ ಪೂಜಿತ ಪಾದ ಪುರುಷೋತ್ತಮನೂ ಆಗಿದ್ದಾನೆ. ಅಂದರೆ ಪುರುಷೋತ್ತಮ ಅಂತ ಹೇಳಿದ್ರು, ಕ್ಷರಾಕ್ಷರ ಪೂಜಿತ ಪಾದ ಅಂತ ಹೇಳಿದ್ರು, ಅದಕ್ಕೆ ಹೇತುವನ್ನ ಚೆನ್ನಾಗಿ ಪೂರ್ಣಾನಂದ ಜ್ಞಾನಮಯ ಆದ್ದರಿಂದಲೇನೆ ಇವ ಅಕ್ಷರಾಕ್ಷರ ಪೂಜಿತ ಪುರುಷ ಪೂಜಿತ ಪಾದ ಅದರಿಂದಲೇನೆ ಪುರುಷೋತ್ತಮ ಅಂತ ಹೇಳಿದರು. ಅದರಿಂದಲೇನೆ ಪುರುಷರಲ್ಲಿ ನಿಂತು ಅವರಿಗೆ ಪುರುಷತ್ವವನ್ನು ಕೊಡತಕ್ಕಂತಹ ಪುರುಷ ಅಂದ್ರು. ಇವ ಎಂಥವ ಅಂದ್ರೆ ಅನಾದಿಕಾಲದಿಂದಿದ್ದಾನಾದ್ದರಿಂದ ಪುರಾತನ ಪುರುಷ ಅಂದ್ರು. ಇವ ಹೇಗಿದ್ದಾನೆಂದ್ರೆ ಮೂರು ಮೂರು ರೂಪಗಳನ್ನು ಧಾರಣೆ ಮಾಡಿಕೊಂಡು ಇಡೀ ಜಗತ್ತನ್ನ ಮೂರು ಮೂರು ಮಾಡಿದವ, ಅಂದರೆ ಭೂಮಿ ನೀರು ಅಗ್ನಿ ಈ ಮೂರರಲ್ಲಿ ಪೃಥ್ವಿ ಅಪು ತೇಜಸ್ಸುಗಳಲ್ಲಿ ತನ್ನ ಮೂರು ಮೂರು ರೂಪಗಳಿಟ್ಟು ಮೂರು ಮೂರಾದ ಅಂದರೆ ಉತ್ತಮಾಭಿಮಾನಿಗಳು ಮಧ್ಯಮಾಭಿಮಾನಿಗಳು ಅಧಮಾಭಿಮಾನಿಗಳು ಇವರೆಲ್ಲರಲ್ಲೂ ಕೂಡ ತನ್ನ ಮೂರು ಮೂರು ರೂಪಗಳಿಟ್ಟು ಆ ಮೂರನ್ನು ಮೂರು ಮೂರು ಮಾಡಿದವ. ಆ ರೀತಿಯಲ್ಲಿ ತ್ರಿವೃತ್ಕರಣವನ್ನು ಮಾಡಿ ಜಗತ್ತನ್ನೇ ಸೃಷ್ಟಿ ಮಾಡಿದ ಭಗವಂತ ಏನಿದ್ದಾನಲ್ಲ ಇವನ್ನ ಪುರುಷ ರೂಪತ್ರಯ ಅಂದ್ರು. ಅಷ್ಟೇ ಅಲ್ಲ, ಇವೆಲ್ಲ ಎಲ್ಲಿಂದ ಗೊತ್ತಾಗುತ್ತೆ ನಮಗೆ ಅಂದರೆ ಪುರುಷ ಸೂಕ್ತ ಸುಮೇಯ. ಪುರುಷ ಸೂಕ್ತ ಏನಿದೆ ಅದರಿಂದ ಈ ರೀತಿಯಾದ ಭಗವಂತನ ಚಿತ್ರವಾದ ಚರಿತ್ರೆಯೆಲ್ಲ ಗೊತ್ತಾಗುತ್ತೆ. ಪುರುಷ ಸೂಕ್ತದಿಂದ ಸುಮೇಯ ಸುಷ್ಠುಮೇಯ ಅಂದರೆ ವಿಶೇಷವಾಗಿ ತಿಳಿಯತಕ್ಕಥವ ತಿಳಿಯಲ್ಪಡತಕ್ಕಂಥವ. ಏನೀ ಪುರುಷ ಸೂಕ್ತದ ವಿಶೇಷ ಅಂದರೆ ಓಂಕಾರದಿಂದ ಹುಟ್ಟಿದ್ದೇ ವ್ಯಾಹೃತಿಗಳು, ವ್ಯಾಕೃತಿಗಳಿಂದ ಹುಟ್ಟಿದ್ದೇ ಗಾಯತ್ರಿ, ಗಾಯತ್ರಿಯಿಂದ ಹುಟ್ಟಿದ್ದೇ ಪುರುಷ ಸೂಕ್ತ, ಪುರುಷ ಸೂಕ್ತದಿಂದ ಹುಟ್ಟಿದ್ದೇ ನಾಲ್ಕು ವೇದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಪುರುಷ ಸೂಕ್ತದಲ್ಲಿ ನಾಲ್ಕು ವೇದಗಳ ಸಾರ ಅಡಗಿದೆ. ಅಂಥ ಪುರುಷ ಸೂಕ್ತದಿಂದ ಭಗವಂತ ಸುಮೇಯ ಚೆನ್ನಾಗಿ ತಿಳಿಯಲ್ಪಡತಕ್ಕಂಥವ ಅಂದ್ರು. ಪುರುಷ ಸೂಕ್ತ ಅಂದ್ರೆ ಅರ್ಥ ಏನು ಅಂದರೆ ಯಾವುದಾದ್ರೂ ಸೂಕ್ತ ಇದೆಯೋ ಆ ಪುರುಷ ಸೂಕ್ತದೊಳಗೆ ಪುರುಷ ಸೂಕ್ತ ನಾಮಕನಾಗಿ ತಾನೇ ನಿಂತು ಅದರೊಳಗೆ ನಿಂತು ತನ್ನ ಕುರಿತು ತಾನೇ ಹೇಳುತ್ತಾನೆ. ಜ್ಞಾನವಿದೆ ವೇದ, ಆ ವೇದ ಅಕ್ಷರ ರೂಪದಲ್ಲೇ ಇದೆ, ಅಲ್ಲಿ ದೇವತೆಗಳು ಇದ್ದಾರೆ, ಅವರೊಳಗೆ ಸ್ವಾಮಿಯೂ ನಿಂತಿದ್ದಾನೆ, ಅವನ ಹೆಸರೇ ಪುರುಷ ಸೂಕ್ತ ಅಂತ. ಪುರುಷ ಸೂಕ್ತದೊಳಗೆ ಪುರುಷ ಸೂಕ್ತ ನಾಮಕನಾದ ಭಗವಂತ ಏನಿದ್ದಾನೆ ಅವನಿಂದ ಸುಮೇಯ ಅವನೇ ತಿಳಿಸಿಕೊಡಬೇಕು. ಅಂದರೆ ಅರ್ಥ ಯಾವುದೇ ವೇದ ಪಂಕ್ತಿಗಳಾಗಲಿ ವೇದದ ಮಾತುಗಳಾಗಲಿ ಏನೇ ಆಗಲಿ ಆ ಸ್ವಾಮಿಯೇ ಅಲ್ಲಿ ನಿಂತು ಅದರ ಅರ್ಥ ನಮಗೆ ಹೊಳಿಸಬೇಕಷ್ಟೇ ಹೊರತು ನಾವಾಗಿ ತಿಳ್ಕೊಳ್ಳಿಕ್ಕೆ ಹೋದರೆ ಸಾಧ್ಯವಿಲ್ಲ. ಅದರಿಂದ ಪುರುಷ ಸೂಕ್ತ ಪ್ರತಿಪಾದ್ಯನಾದಂತಹ ಭಗವಂತ ತತ್ತತ್ ಪುರುಷ ಹೃತ್ಪುಷ್ಕರ ನಿಲಯ, ಆಯಾ ಜೀವರಾಶಿಯ ಹೃತ್ ಪುಷ್ಕರ ಹೃದಯ ಕಮಲದಲ್ಲಿ ನಿಲಯ ವಿಶೇಷವಾಗಿ ನಿಂತಿರುವಂಥವ. ಅದನ್ನೇ ಅಕ್ರೇಶ ಪ್ರಾದೇಶ ಮೂಲೇಶ ಅಂತ ಮೂರು ರೂಪಗಳನ್ನು ವರ್ಣನೆ ಮಾಡಿದರು. ತತ್ತತ್ ಪುರುಷ ಹೃತ್ಪುಷ್ಕರ ನಿಲಯ, ಇಲ್ಲಿ ತತ್ತತ್ ಪುರುಷ ಅಂತ ಹೇಳಿದಾಗ ನಮ್ಮ ಒಬ್ಬರಲ್ಲೇ ನಮ್ಮ ಸ್ಥೂಲ ಶರೀರದಲ್ಲೇ ಪ್ರಕಾಶತಃ ವ್ಯಾಪ್ತನಾದ ಜೀವನಲ್ಲೇ ಎಲ್ಲಾ ದೇವತೆಗಳು ನಿಂತಿದ್ದಾರೆ. ಹೇಗೆ ನಿಂತಿದ್ದಾರೆ ಅಂದರೆ ಮೊದಲು ಪುಷ್ಕರ, ಅವರಲ್ಲಿ ಶನೇಶ್ವರ, ಈ ಪ್ರಕಾರ ಭಗವಂತನ ಪರ್ಯಂತ ಲಕ್ಷ್ಮೀದೇವಿ ಪರ್ಯಂತ ಅವರೊಳಗೆ ಭಗವಂತ ಎಲ್ಲರೂ ನಿಂತಿದ್ದಾರೆ. ಭಗವಂತ ತನ್ನ ಕೈ ಎತ್ತಿದರೆ ಲಕ್ಷ್ಮೀದೇವಿ ಪ್ರಾಣದೇವರು ಆಕ್ರಮೇಣ ಪುಷ್ಕರಣವರೆಗೂ ಎಲ್ಲರ ಕೈ ಎದ್ದು ಅವರ ಮೂಲಕ ನಮ್ಮ ಕೈ ಏಳುತ್ತೆ. ಈ ರೀತಿಯಾಗಿ ಕೈ ಕಾಲುಗಳನ್ನು ಕೂಡ ಅವನೇ ಕದಲಿಸಿ ಎಲ್ಲಾ ಮಾಡಿ ಮಾಡತಾ ಇದ್ದಾನಲ್ಲ. ಇದರಲ್ಲೂ ಕೂಡ ಒಬ್ಬರಲ್ಲಿ ಒಬ್ಬರು ಒಬ್ಬರಲ್ಲಿ ಒಬ್ಬರು ಎಲ್ಲರೂ ನಿಂತಿದ್ದಾರೆ. ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟಂತೆ ನಮ್ಮ ಒಳಗೆ ನಮ್ಮ ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟು ಇಡೀ ವ್ಯಾಪಿಸಿ ನಿಂತವರೇ ಪುಷ್ಕರ. ಆ ಪುಷ್ಕರ ಆ ದೇವತೆ ಒಳಗೆ ಮುಖದಲ್ಲಿ ಮುಖ ಪ್ರಮೇಣ ಕ್ರಮದಿಂದ ಹಾಸ್ಯೇ ಹಾಸ್ಯಮಿತಿ ಕ್ರಮ ಅಂತ ಹೇಳುತ್ತಾರೆ ವಿಷ್ಣುತೀರ್ಥರು. ಆ ಪ್ರಕಾರದಲ್ಲಿ ಶನೇಶ್ವರ ನಿಂತಿದ್ದಾನೆ, ಅಲ್ಲಿ ಅಲ್ಲಿ ಅಲ್ಲಲ್ಲಿ ಹಾಗೆ ಹಾಗೆ ಎಲ್ಲರೂ ನಿಂತಿದ್ದಾರಲ್ಲ. ತತ್ತತ್ ಪುರುಷ ಹೃತ್ ಪುಷ್ಕರ ನಿಲಯ, ನಮ್ಮ ಹೃದಯ ಕಮಲದಲ್ಲಿ ಭಗವಂತ, ನಮ್ಮ ಒಳಗೆ ನಿಂತಿರುವಂತಹ ಪುಷ್ಕರ ನಾಮಕ ದೇವತಾ ಅವರ ಹೃದಯ ಕಮಲದಲ್ಲಿ ಭಗವಂತ, ಹಾಗೆ ಒಳಗೆ ಒಳಗೆ ಶನೇಶ್ವರ, ಹಾಗೆ ದೇವ ಪ್ರಾಣದೇವರು ಲಕ್ಷ್ಮೀದೇವಿ ಪರ್ಯಂತ ಅವರವರ ಹೃದಯ ಕಮಲದಲ್ಲಿ ಈತನೇ ನಿಂತಿದ್ದಾನೆ. ಅವರವರ ಶರೀರ ಸುತ್ತ ಅವನೇ ನಿಂತಿದ್ದಾನೆ, ಎಲ್ಲರ ಕೆಲಸ ಅವನೇ ಮಾಡಿಸ್ತಾನೆ. ಈ ರೀತಿಯಲ್ಲಿ ತತ್ತತ್ ಪುರುಷ ಹೃತ್ ಪುಷ್ಕರ ನಿಲಯ, ಹಾಗೆ ನಮ್ಮ ಒಂದೊಂದು ಶರೀರದಲ್ಲೂ 72,000 ನಾಡಿಗಳು, 3.5 ಕೋಟಿ ರೋಮಕೂಪಗಳು ನಿಂತಿವೆ. 72,000 ನಾಡಿಗಳಲ್ಲಿ 72,000 ದೇವತೆಗಳು ಅಂದರೆ 36,000 ದಂಪತಿಗಳು ನಿಂತಿದ್ದಾರೆ. ಹಾಗೆ 72,000 ನಾಡಿಗಳಲ್ಲಿ 72,000 ನದಿ ಅಭಿಮಾನಿ ಶಾಖಾಭಿಮಾನಿ ದೇವತೆಗಳು ನಿಂತಿದ್ದಾರೆ. 3.5 ಕೋಟಿ ರೋಮಕೂಪಗಳಲ್ಲಿ ವಾಪಿ ಕೂಪ ತಟಾಕ ಸರೋವರ ಅಭಿಮಾನಿ ದಿವಿಜರು ತುಂಬಿಹರು ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ನಿಂತಿದ್ದಾರೆ. ಹಾಗಾದರೆ ಅವರೆಲ್ಲರೂ ನಿಂತಿದ್ದರೆ ನಮ್ಮ ಶರೀರದಲ್ಲಿ ಅಷ್ಟೇ ಅಲ್ಲ, ಸಪ್ತ ಧಾತುಗಳಿವೆ ನಮ್ಮ ಶರೀರದಲ್ಲಿ, ಸಪ್ತ ಧಾತುಗಳಲ್ಲಿ ಕಣ ಕಣದಲ್ಲಿ ದೇವತೆಗಳು ತುಂಬಿದ್ದಾರೆ. ಅಷ್ಟೇ ಅಲ್ಲ, ನಮ್ಮಲ್ಲಿ ಇಂದ್ರಿಯಗಳಿವೆ, ಆ ಇಂದ್ರಿಯಗಳಲ್ಲೂ ಕಣ ಕಣದಲ್ಲೂ ದೇವತೆಗಳು ತುಂಬಿದ್ದಾರೆ. ಇಷ್ಟು ಎಲ್ಲಾ ಕಡೆ ತುಂಬಿದ ದೇವತೆಗಳ ಶರೀರದಲ್ಲಿರುವ ಪ್ರತಿಯೊಬ್ಬರ ಹೃದಯ ಕಮಲದಲ್ಲೂ ಅವನೇ ನಿಂತಿದ್ದಾನೆ. ಅದನ್ನೇ ತತ್ ಪುರುಷ ಹೃತ್ ಪುಷ್ಕರ ನಿಲಯ, ನಮ್ಮ ಶರೀರದಲ್ಲಿ 72,000 ನಾಡಿಗಳು. ಹೌದು, ಆ 72,000 ನಾಡಿಗಳಲ್ಲಿ ಒಂದು ನಾಡಿಯಲ್ಲಿರುವ ಒಬ್ಬ ದೇವತೆಯನ್ನು ತಗೊಂಡರೆ ಆ ದೇವತೆಯ ಶರೀರದಲ್ಲೂ 72,000 ನಾಡಿಗಳು, ಆ 72,000 ನಾಡಿಗಳಲ್ಲಿ ಮತ್ತು ಒಂದು ನಾಡಿಯಲ್ಲಿ ಒಬ್ಬ ದೇವತೆಯನ್ನು ತಗೊಂಡರೆ ಮತ್ತು ಅಲ್ಲಿ ಹಾಗೆ 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 ತಗೊಂಡರೆ ನಮ್ಮ ಇಡೀ ಶರೀರದಲ್ಲಿ ಅನಂತ ಅನಂತ ದೇವತೆಗಳ ರೂಪಗಳು, ಅಲ್ಲಿ ಭಗವಂತನ ಅನಂತ ಅವರವರ ಹೃದಯ ಕಮಲದಲ್ಲಿ ಭಗವದ್ ರೂಪಗಳು ತುಂಬಿವೆ. ಅದನ್ನೇ ಹೇಳ್ತಕ್ಕ ಪುರುಷರುತ್ಪುಷ್ಕರ ನಿಲಯ ಅಂದ್ರು. ಅದನ್ನೇನು ಹೇಳುತ್ತಾರೆ, ಬಿಂಬರೆನಿಪರು ಸೋತ್ತಮರು ಪ್ರತಿಬಿಂಬರೆನಿಪರು ಸ್ವಾವರರು, ಪ್ರತಿಬಿಂಬ ಬಿಂಬಗಳೊಳಗೆ ಕೇವಲ ಬಿಂಬ ಹರಿಯಂದು ಅಂತ ಭಗವಂತನ ಅಪರೂಪ ವಿಚಿತ್ರ ಹೊಗಳಲಿಕ್ಕೆ ಅಸಾಧ್ಯವಾದಂಥ ಅಂತಹ ಭಗವಂತನ ಪರಾಕ್ರಮ, ಆ ರೂಪಗಳ ದರ್ಶನ ದಾಸರಾಯರು ತಾವು ತಮ್ಮ ಗುರುಗಳಾದಂಥ ವಿಜಯದಾಸರ ಗೋಪಾಲದಾಸರ ಅನುಗ್ರಹದಿಂದ ತಾವು ಯಥಾಶಕ್ತಿ ತಮ್ಮ ಎಷ್ಟು ಯೋಗ್ಯತೆ ಇದೋ ಅಷ್ಟು ತಮ್ಮ ಶರೀರದಲ್ಲಿ ದರ್ಶನ ಮಾಡಿ ಬರೆದಂತಹ ಗ್ರಂಥ ಇದು. ಅದರಿಂದ ಅವರ ಒಳನೋಟ ಅಪರೂಪವಾದ್ದು ಅಪಾರವಾದ್ದು. ಆ ರೀತಿಯಲ್ಲಿ ತತ್ತತ್ ಪುರುಷ ಹೃತ್ ಪುಷ್ಕರ ನಿಲಯ, ಮಹಾಪುರುಷ ಮತ್ತು ಪುರುಷ ಅಂತಂದ್ರು, ಮಹಾಪುರುಷ ಅಂದ್ರು ಏನದು ಅಂದ್ರೆ, ಈತ ಅಜಾಂಡ ಅಂತರದಿ ಬಹಿರದಿ ವ್ಯಾಪ್ತ ನಿರ್ಲಿಪ್ತ, ಬ್ರಹ್ಮಾಂಡದ ಹೊರಗೆ ಇಡೀ ಬ್ರಹ್ಮಾಂಡ ಧಾರಣ ಮಾಡಿದಂತಹ ರೂಪದಿಂದ ನಿಂತಿದ್ದಾನೆ. ಹಾಗೆ ಬ್ರಹ್ಮಾಂಡದ ಒಳಗೆ ಅನೇಕ ಖಂಡ ಖಂಡವಾದ ಲೋಕಗಳು, ಅದರಲ್ಲಿ ನಿಂತಿರತಕ್ಕಂತಹ ಅನೇಕ ದ್ವೀಪಗಳು, ಅನೇಕ ಸಮುದ್ರಗಳು, ಅನೇಕ ಕ್ಷೇತ್ರಗಳು, ಪರ್ವತಗಳು, ವನಗಳು ಎಲ್ಲವನ್ನ ಧಾರಣೆ ಮಾಡಿದ್ದಾನೆ. ಆ ರೀತಿಯಲ್ಲಿ ಬ್ರಹ್ಮಾಂಡದ ಹೊರಗೂ ಬ್ರಹ್ಮಾಂಡದ ಒಳಗೂ ಅನೇಕ ರೂಪಗಳಿಂದ ತುಂಬಿದ ಮಹಾಪುರುಷ, ದೊಡ್ಡ ಪುರುಷ ಇವನು, ಎಂಥ ದೊಡ್ಡ ರೂಪ ಇದು, ಅದಕ್ಕೆ ಮಹಾಪುರುಷ ಅಂತ ಹೇಳಿದ್ರು. ಇವನ ಈ ವಿರಾಟ್ ರೂಪದ ಚಿಂತನೆ ತಲೆಗೆ ಎಟಕಲಿಕ್ಕೆ ಸಾಧ್ಯವೇ ಇಲ್ಲ. ಬೆಂಗಳೂರಿನಲ್ಲಿರತಕ್ಕಂಥ ಏನೋ 40-50 ಅಂತಸ್ತಿನ ಆ ಮಹಡಿಯನ್ನು ನೋಡ್ಲಿಕ್ಕೆ ತಲೆ ಬಿದ್ದೋಗುತ್ತೆ, ಎತ್ತಿ ಕಣ್ಣೆತ್ತಿ ನೋಡಬೇಕಾಗುತ್ತೆ. ಅಂಥದ್ದು ಆ ಇಡೀ ಸತ್ಯಲೋಕವೇ ತಲೆಯಲ್ಲಿಟ್ಟುಕೊಂಡು, ಪಾತಾಳ ಲೋಕವೇ ಪಾದದಲ್ಲಿಟ್ಟುಕೊಂಡು, ಇದು ಒಂದು ಬ್ರಹ್ಮಾಂಡ, ಈ ಒಂದು ಬ್ರಹ್ಮಾಂಡವನ್ನ ಒಂದು ರೂಪದಿಂದ ಧಾರಣೆ ಮಾಡಿದ್ದಾನೆ. ಆತನ ರೋಮಕೂಪಗಳಲ್ಲಿ ಇಂಥ ಬ್ರಹ್ಮಾಂಡಗಳು ಅನಂತಾನಂತ ಮೆತ್ತಿಕೊಂಡಿವೆ. ಹೇಗೆ ಅತ್ತಿ ಗಿಡದಲ್ಲಿ ಆ ಹಣ್ಣುಗಳೆಲ್ಲ ಹೇಗಿರುತ್ತೋ ಆತರ ದೇವರ ರೋಮಕೂಪಗಳಲ್ಲಿ ನಿಂತಿವೆ ಎಂದರೆ, ಒಂದೊಂದು ಬ್ರಹ್ಮಾಂಡಕ್ಕೂ ಆಧಾರವಾದ ವಿರಾಟ್ ರೂಪ, ಅದರೊಳಗೆ ವಿರಾಟ್ ರೂಪ, ಅಂಥ ಬ್ರಹ್ಮಾಂಡಗಳನ್ನ ಧಾರಣೆ ಮಾಡಿದೆ ಇನ್ನೊಂದು ದೊಡ್ಡ ವಿರಾಟ್ ರೂಪ. ಅದೆಂಥದ್ದು ಅಂತ ಹೇಳಿದರೆ, ಅನೇಕ ಬ್ರಹ್ಮಾಂಡಗಳು ಆತನ ರೋಮ ಕೂಪದಲ್ಲಿ ತುಂಬಿವೆ, ಒಂದೊಂದು ರೋಮ ಕೂಪದಲ್ಲಿ ಅನೇಕ ಬ್ರಹ್ಮಾಂಡಗಳು ತುಂಬಿವೆ. ಅಂಥ ಬ್ರಹ್ಮಾಂಡಗಳನ್ನೇ ಧಾರಣೆ ಮಾಡಿದ ಆ ರೂಪ ಎಂಥದ್ದು ಅಂದ್ರೆ ಮಹಾಪುರುಷ ಅಂತ ಹೇಳ್ತಾರೆ. ನಮ್ಮ ತಲೆಗೆ ಎಟಕದೇ ಇರುವಂತಹ ಅದ್ಭುತವಾದ ಪುರುಷ
ಅದಕ್ಕೆ ಅನಂತಾನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಹೇಳ್ತಾರೆ. ಆ ರೀತಿಯಾಗಿರತಕ್ಕಂತಹ ಭಗವಂತನ ರೂಪ ಮಹಾಪುರುಷ ಅಂತ ಹೇಳ್ತಾರೆ. ಅಂತಹ ಸ್ವಾಮಿಯೇ ನಮ್ಮ ಹೃದಯದಲ್ಲಿ ಚಿಕ್ಕವನಾಗಿ ನಿಂತಿದ್ದಾನೆ, ನಮಗಾಗಿ ನಿಂತಿದ್ದಾನೆ. ಅಂಡಾಂತರದಿ ಅಜಾಂಡ ಬ್ರಹ್ಮಾಂಡ ಅಂತರದಿ ಬಹಿರದಿ ವ್ಯಾಪ್ತ ನಿರ್ಲಿಪ್ತ ಎಲ್ಲ ಕಡೆ ವ್ಯಾಪಿಸಿದ್ದಾನೆ. ಎಲ್ಲಿ ಇವನಿಲ್ಲ, ಎಲ್ಲ ಕಡೆ ಇದ್ದಾನೆ, ಎಲ್ಲ ಕಡೆ ಇದ್ದಾನೆ, ಯಾವುದರ ಅಂಟೂ ಅವನಿಗಿಲ್ಲ. ಒಂದು ಕಡೆ ಯಜ್ಞಗಳು ಮಾಡುವ ಯಜ್ಞಶಾಲೆಯಲ್ಲೂ ಅವನೇ, ಆ ಪ್ರದೇಶದಲ್ಲೂ ಅವನೇ, ಯಜ್ಞ ಕುಂಡದಲ್ಲೂ ಅವನೇ, ಯಜ್ಞ ಮಾಡುವವರಲ್ಲೂ ಅವನೇ, ಯಜ್ಞ ಪದಾರ್ಥಗಳಲ್ಲೂ ಅವನೇ, ಯಜ್ಞ ಮಾಡುವವರ ಮನಸ್ಸಿನಲ್ಲೂ ಅವನೇ, ಆಲೋಚನೆಗಳಲ್ಲೂ ಅವನೇ, ಎಲ್ಲ ಕಡೆ ಅವನೇ ತುಂಬಿದ್ದಾನೆ. ಇನ್ನೊಂದು ಕಡೆ ಆಕಳನ್ನ ಕೊಲ್ಲುವವರಲ್ಲೂ ಅವನೇ, ಆ ಪ್ರದೇಶದಲ್ಲೂ ಅವನೇ, ಆ ಕೊಲ್ಲುವಂತಹ ಆಕಳಿನಲ್ಲೂ ಅವನೇ, ಕೊಲ್ಲುವಂತಹ ಜನದಲ್ಲೂ ಅವನೇ, ಅವರವರ ಮನಸ್ಸಿನಲ್ಲೂ ಅವನೇ, ಆ ಕಟುಕತನದಲ್ಲೂ ಅವನೇ, ಎಲ್ಲ ಕಡೆ ಅವನೇ ವ್ಯಾಪಿಸಿದ್ದಾನೆ, ಅವರವರ ಕೆಲಸ ಮಾಡಿಸ್ತಾ ಇದ್ದಾನೆ. ಆದರೆ ಅವನಿಗೆ ತರ ಯಾವುದರ ಅಂಟೂ ಇಲ್ಲ, ಅಂಟಿಲ್ಲದೆ ಸರ್ವತ್ರ ವ್ಯಾಪಿಸಿದ್ದಾನೆ ಭಗವಂತ. ಅವರವರನ್ನ ಅವರವರ ಗತಿಗೆ ಕರ್ಕೊಂಡು ಹೋಗ್ಲಿಕ್ಕಾಗಿ ಬಂದಿದ್ದಾನೆ, ಎಲ್ಲಾ ಕಡೆ ನಿಂತಿದ್ದಾನೆ. ಅದಕ್ಕೆ ಇವ ನಿರ್ಲಿಪ್ತ ಭಗವಂತನಲ್ಲಿ ಅತ್ಯಂತ ಅಪೂರ್ವವಾಗಿರತಕ್ಕಂತಹ ಗುಣ ಯಾವುದು? ನಿರ್ಲಿಪ್ತನ ಅಸಂಗ ಅಂತ ಹೇಳ್ತಾರೆ. ಆ ರೀತಿಯಾಗಿ ಸಜ್ಜನರಲ್ಲಿ ತಾನೇ ನಿಂತಿರ್ತಾನೆ, ದುರ್ಜನರಲ್ಲೂ ತಾನೇ ನಿಂತಿರ್ತಾನೆ. ಅವರ ಕೆಲಸ ಇವನೇ ಮಾಡಿಸ್ತಾನೆ, ಇವರ ಕೆಲಸವೂ ಅವನೇ ಮಾಡಿಸ್ತಾನೆ. ಎಲ್ಲರ ಕೆಲಸ ಮಾಡಿಸಿ ಸಜ್ಜನರಿಗೆ ಸದ್ಗತಿಯನ್ನು ಕೊಟ್ಟು ಆನಂದ ಪಡಿಸ್ತಾನೆ, ದುರ್ಜನರಿಗೆ ದುರ್ಗತಿಯನ್ನು ಕೊಟ್ಟು ದುಃಖ ಪಡಿಸ್ತಾನೆ, ಮಧ್ಯಮ ಜೀವರಾಶಿಗಳನ್ನು ಓಡಾಡಿಸ್ತಾನೆ, ಸಾಂತಾನಿಕ ಲೋಕಾದಿಟ್ಟು ಅಂತ ಹೇಳಿ ಈ ರೀತಿಯಾಗಿ ಭಗವಂತನ ವಿಚಿತ್ರವಾದಂತಹ ಆಶ್ಚರ್ಯವನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಮೊದಲನೆಯ ಪದ್ಯದಲ್ಲಿ ಅಂತ. ಅಷ್ಟೇ ಅಲ್ಲ, ನಮ್ಮ ಸುತ್ತು ನಮ್ಮ ಶರೀರದ ಸುತ್ತು ವಿರಾಟ್ ರೂಪ ಇದೆ, ನಮ್ಮ ಶರೀರದಲ್ಲೂ 14 ಲೋಕಗಳಿವೆ, ನಮ್ಮ ಶರೀರದಲ್ಲಿರುವ 14 ಲೋಕಗಳನ್ನ ಖಂಡ ಖಂಡವಾದ ರೂಪದಲ್ಲಿ ಧಾರಣೆ ಮಾಡಿದವ ಅವನೇ, ನಮ್ಮ ಶರೀರ ಸುತ್ತು ಇದ್ದುಕೊಂಡು ವಿರಾಟ್ ರೂಪದಿಂದ ಎಲ್ಲವನ್ನೂ ಧಾರಣೆ ಮಾಡಿದವ ಅವನೇ, ಹಾಗೆ ನಮ್ಮ ಶರೀರದೊಳಗೆ ಅನೇಕ ಜೀವರಾಶಿಗಳು ಅಂದ್ರೆ ದೇವತೆಗಳು ದೈತ್ಯರು ಅವರೊಡಗೆ ನಿಂತವ ಅವನೇ, ನಮ್ಮ ಹೃದಯದಲ್ಲಿ ನಿಂತವನು ಅವನೇ. ಅದರಿಂದ ಇವನ ಮಹಾಪುರುಷ ಅಂದ್ರು. ಆ ರೀತಿಯಲ್ಲಿ ಎಲ್ಲಾ ಕಡೆ ವ್ಯಾಪಿಸಿ ನಿಂತಿದ್ದಾನೆ, ಎಲ್ಲಾ ಕಡೆ ಇದ್ದದ್ದನ್ನ ನಮ್ಮ ಕಣ್ಣಿಗೆ ಗೋಚರವಾಗದಂತೆ ತಾನೇ ಮಾಡುತ್ತಾ ಇದ್ದಾನೆ. ಇಷ್ಟು ಕಷ್ಟಪಡ್ತಾ ಇದ್ರೂ ಕೂಡ, ಅಂದರೆ ಇಷ್ಟು ನಮಗಾಗಿ ತಾನು ದುಡಿತಾ ಇದ್ರೂ ಕೂಡ, ನಮಗೆ ಕನಸಿಲ್ಲಾದರೂ ತನ್ನ ಪಾದದ ನೆನವರಿಯದೆ ತಾನು ನಮಗಿಷ್ಟು ಸಹಾಯ ಮಾಡುತ್ತಾ ಇದ್ದೇನೆ ಎಂಬುದು ಕೂಡ ಒಮ್ಮೆ ಕೂಡ ತಿಳಿಸದೆ ಮಾಡತಕ್ಕಂತಹ ಸ್ವಾಮಿ ಇರ್ತಾನಲ್ಲ ಮಹಾನುಭಾವ, ಇವನಷ್ಟು ಉಪಕಾರಿ ಯಾರಿದ್ದಾರೆ? ಒಂದು ಕಡೆ ದೇವ ನಮಗೆ ಮಾಡುವಂತಹ ಉಪಕಾರ, ಅವನ ಕರುಣೆಯ ಪರಿಚಯ, ಇನ್ನೊಂದು ಕಡೆ ಅವನ ಮಹಾ ವ್ಯಕ್ತಿತ್ವದ ಪರಿಚಯ. ಎಂಥ ದೊಡ್ಡವ, ನಮ್ಮ ಕಡೆ ಕಣ್ಣ ಹಾಯಿಸಿ ನೋಡದೆ ಇರಬೇಕಾದಂತಹ ದೊಡ್ಡ ವ್ಯಕ್ತಿ. ಅಂಥ ವ್ಯಕ್ತಿ ನಮ್ಮ ಸುತ್ತು ತಿರುಗಾಡತ, ನಮ್ಮ ಸ್ನೇಹಕ್ಕಾಗಿ ನಮ್ಮ ಸುತ್ತೇ ಒದ್ದಾಡತ, ನಮಗೆ ಉಣಿಸಿ ನಮಗೆ ತಿರುಗಿಸಿ ನಮ್ಮಲ್ಲೇ ನಿಂತು ನಮಗೆ ಆಲೋಚನೆ ಕೊಟ್ಟು ನಮ್ಮ ಜೊತೆಗೆ ಒಬ್ಬೊಬ್ಬನೇ ಕೂತು ಎಷ್ಟು ಆಲೋಚನೆ ಮಾಡುತ್ತಾನೆ, ಎಷ್ಟು ದುಡಿತಾನಯ್ಯ. ಇಂಥ ವ್ಯಕ್ತಿ ಎಲ್ಲಾದರೂ ಸಿಗಲಿಕ್ಕೆ ಸಾಧ್ಯವೋ? ದೇವರ ಜೊತೆಗೆ ಸರಸ ಆಡುತ್ತಾರೆ ದಾಸರು. ಅಯ್ಯ, ನಮಗೆ ಅಸ್ವಾತಂತ್ರ್ಯ ಇದ್ದದ್ದು ನಮಗೆ ವರ ಆಯಿತು, ಯಾಕಂದರೆ ನೀನು ಸ್ವತಂತ್ರ ನಾವು ಅಸ್ವತಂತ್ರರು. ಅಯ್ಯೋ ಅಂತ ನಮ್ಮ ಮೇಲೆ ಯಾರೂ ಸಿಂಪತಿ ನೋಡಿಸಬೇಕಾಗಿಲ್ಲ, ನಮಗೆ ಆ ಅಸ್ವಾತಂತ್ರ್ಯ ಇದ್ದದ್ದಕ್ಕೆ ನಿನ್ನಂಥ ದೇವ ಸಿಕ್ಕನಯ್ಯ. ಮಹಾನುಭಾವ ನೋಡು, ನಮಗೆ ನಿನ್ನಂಥ ದೇವ ಸಿಕ್ಕ, ನಿನಗೆ ನಿನ್ನಂಥ ದೇವ ಎಲ್ಲಿ ಸಿಗ್ತಾನೆ? ಸಿಗೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ನೀನು ಸ್ವತಂತ್ರ, ಯಾರ ಮೇಲೆ ಡಿಪೆಂಡೆಂಟ್ ಅಲ್ಲ. ಒಂದು ವೇಳೆ ನಾವು ಸ್ವತಂತ್ರ ಆಗಿ ಡಿಪೆಂಡೆಂಟ್ ಅಲ್ಲದೆ ಇದ್ದಿದ್ರೆ ನೀನು ಸಿಗುತ್ತಾ ಇದ್ದಿಲ್ಲ. ಅದರಿಂದ ನಮಗೆ ಅಸ್ವಾತಂತ್ರ್ಯ ಬಂದದ್ದು ಬಹಳ ಒಳ್ಳೇದಾಯಿತಯ್ಯ. ನಿನ್ನಂಥ ಅಪರೂಪದ ವ್ಯಕ್ತಿ ಸಿಗಲಿಕ್ಕೆ ಸಾಧ್ಯವು, ಅದರಿಂದ ನಿನ್ನಂಥ ಒಡೆಯ ಸಿಕ್ಕ ವಿಜಯ ವಿಠಲ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಭಗವಂತನ ಅಪರೂಪದ ಕರುಣೆಯನ್ನ ಪರಿಚಯ ಮಾಡಿಕೊಟ್ಟರು ದಾಸರು ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು.